ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ ಮೂರು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ಮುದ್ರೆ ಮತ್ತು ಮೃಗದ ಗುರುತು. ನಾವು ಈಗಾಗಲೇ ದೇವರ ಮುದ್ರೆ ಅಂದರೆ ಅದು ದೇವರ ಹತ್ತು ಆಜ್ಞೆಗಳಲ್ಲಿ ಲೋಕ ಮರೆತು ಹೋಗಿರ್ತಕ್ಕಂತಹ ನಾಲ್ಕನೇ ಆಜ್ಞೆ, ಸಬ್ಬತ್ತಿನವನ್ನ ಕೈಗೊಂಡು ನಡೆಯುವುದೇ ದೇವರ ಮುದ್ರೆ ಆಗಿದೆ ಎಂಬುದಾಗಿ ನಾವು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು. ಅದೇ ರೀತಿಯಾಗಿ ಮೃಗದ ಗುರುತು ಅಂದರೆ ಕೊನೆಯ ಕಾಲದಲ್ಲಿ ಸೈತಾನ ತನ್ನ ಮಧ್ಯವರ್ತಿಗಳ ಮೂಲಕವಾಗಿ ಅಂದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ ಹಾಗೆ ದೇವರ ಆಜ್ಞೆಗೆ ವಿರುದ್ಧವಾಗಿ ಭಾನುವಾರ ಪವಿತ್ರತೆ, ಭಾನುವಾರ ವಿಶ್ರಾಂತಿ ದಿನವಾಗಿ ತೆಗೆದುಕೊಂಡು ಬರುವುದೇ ದೇವರ ಮುದ್ರೆಗೆ ವಿರುದ್ಧವಾಗಿರತಕ್ಕಂತಹ ಮೃಗದ ಗುರುತು ಎಂಬುದಾಗಿ ನಾವು ಈಗಾಗಲೇ ಕಲಿತಿದ್ದೇವೆ. ಈ ದೇವರ ಮುದ್ರೆ ಮತ್ತು ಮೃಗದ ಗುರುತು ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಎರಡು ರೀತಿಯ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಕಾಯನ ಮತ್ತು ಹಾಬೆಲಿನ ರೀತಿಯಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡಿರತಕ್ಕಂಥ ಜನಗಳು ಮತ್ತು ಮೃಗದ ಗುರುತನ್ನು ಹೊಂದಿಕೊಂಡಿರತಕ್ಕಂಥ ಜನಗಳು. ಇಂತಹ ಸಮಯದಲ್ಲಿ ದೇವರ ಮಕ್ಕಳು ಮೃಗದ ಗುರುತನ್ನು ತಿರಸ್ಕರಿಸಿ ದೇವರ ಮುದ್ರೆಯನ್ನು ಹೊಂದಿಕೊಂಡಿರತಕ್ಕಂಥವರಾಗಿದ್ದಾರೆ. ಇವರು ಸತ್ಯಕ್ಕೋಸ್ಕರ ತಮ್ಮ ಕುಟುಂಬದಿಂದಲೂ ಬೇರ್ಪಟ್ಟಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ದೊರೆತ ಬೆಳಕಿನಲ್ಲಿ ಅವರು ಜೀವಿಸುವಂಥವರಾಗಿದ್ದಾರೆ. ಯಾಕೆಂದರೆ ದೇವರು ನಮಗೆ ಯಾವ ಬೆಳಕನ್ನು, ಸತ್ಯದ ಬೆಳಕನ್ನು ನೀಡಿರ್ತಕ್ಕಂಥವನಾಗಿದ್ದಾನೋ ಆ ಬೆಳಕಿನಲ್ಲಿ ನಾವು ಜೀವಿಸಿದಾಗ ದೇವರು ಅದರ ಮುಖಾಂತರವಾಗಿ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ ಎನ್ನುವಂತಹ ಸತ್ಯವನ್ನು ಸಹ ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ದೇವರ ಮುದ್ರೆ, ಮೃಗದ ಗುರುತು ಈ ಒಂದು ವಿಚಾರದಲ್ಲಿ ಸತ್ಯ ಬಂದಂತಹ ಜನಗಳು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡತಕ್ಕಂಥವರಾಗಿದ್ದಾರೆ. ಈ ಸತ್ಯವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುವಂತಹ ಜನರಿಗೆ ದೇವರು ಎಂದಿಗೂ ಶ್ರಮಿಸುವುದಿಲ್ಲ. ಅದು ಹೇಗೆ ಅನ್ನುವಂತಹ ವಿಚಾರವನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ದೇವರು, ಸ್ವಾಮಿ ನೀನು ಪರಲೋಕದ ಮಹೋನ್ನತದ ಸ್ಥಳದಲ್ಲಿ ಕುಳಿತಿದ್ದೀಯ ಸ್ವಾಮಿ. ಆದರೆ ನಾವು ಪಾಪಿಗಳಾಗಿ ಲೋಕದಿಂದ ಅಪ್ಪಾ ತಂದೆ ಎಂಬುದಾಗಿ ನಿನ್ನನ್ನು ಕೂಗಿ ಕರೆಯುವಾಗ ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ವಿಶೇಷವಾಗಿ ದೇವರ ಮುದ್ರೆ, ಮೃಗದ ಗುರುತು ಅನ್ನುವಂತಹ ಈ ಸತ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳಿಗೆ ಈ ಸತ್ಯ ಬಂದಿದೆ ಸ್ವಾಮಿ. ಈ ಸತ್ಯವನ್ನು ಅಂಗೀಕರಿಸಿಕೊಂಡು ತಮಗೆ ತಿಳಿದಿರ್ತಕ್ಕಂಥ ಸತ್ಯದಲ್ಲಿ ಸ್ಥಿರವಾಗಿ ಬೇರೂರಿ ಈ ಲೋಕಕ್ಕೆ ಬೆಳಕಾಗಿರುವ ಹಾಗೆ ಅವರನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರು ಯಾವುದೇ ರೀತಿಯಲ್ಲೂ ಸ್ವಾಮಿ ಬಂದಿರತಕ್ಕಂಥ ಸತ್ಯವನ್ನು ಅಲಕ್ಷ್ಯ ಮಾಡದೆ, ಉದ್ದೇಶಪೂರ್ವಕವಾಗಿ ತಿರಸ್ಕರಿಸದೆ, ನಿನ್ನ ಒಂದು ಉಪದ್ರವಕ್ಕೆ ಅವರು ಗುರಿಯಾಗದ ರೀತಿಯಲ್ಲಿ ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿಯೂ ಮತ್ತೊಬ್ಬರನ್ನ ಸಿದ್ಧ ಮಾಡುವಾಗೆ ಈ ಒಂದು ಸಂದೇಶ ಆಶೀರ್ವಾದದಾಯಕವಾಗಿರುವ ಹಾಗೆ ನೀ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರು ನಮಗೆ ಸಿಕ್ಕಿರ್ತಕ್ಕಂಥ ಬೆಳಕಿನ ಪ್ರಕಾರ ಅಂದರೆ ಸತ್ಯದ ಪ್ರಕಾರವಾಗಿ ನ್ಯಾಯ ವಿಚಾರಣೆ ಮಾಡಿ ತೀರ್ಪಿಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಅನೇಕರಿಗೆ ಈ ಒಂದು ದೇವರ ಆಜ್ಞೆಯ ಬೆಳಕು, ಮಹಾಬೆಳಕು ಕೊಡಲ್ಪಟ್ಟಿದೆ. ಆ ಮಹಾಬೆಳಕನ್ನು ಯಾರೆಲ್ಲ ಅಂಗೀಕರಿಸಿಕೊಂಡಿದ್ದಾರೋ ಅವರು ಆ ಬೆಳಕಿನಲ್ಲಿ ನಡೆಯುವಂಥವರಾಗಬೇಕು. ಆ ಬೆಳಕು ಸಿಕ್ಕಿ ಆ ಬೆಳಕಿನಲ್ಲಿ ನಡೆಯದೆ ಹೋದರೆ ಬರ್ತಕ್ಕಂಥ ದಂಡನೆಗೆ ಗುರಿಯಾಗುವಂಥವರಾಗಿದ್ದಾರೆ. ಮಹಾಬೆಳಕು ಕೊಡಲ್ಪಟ್ಟಿದ್ದರೂ ಅದನ್ನು ಅಲಕ್ಷೆ ಮಾಡಿದವರು, ಇಂತಹ ಅವಕಾಶಗಳು ಕೊಡಲ್ಪಟ್ಟವರಿಗಿಂತ ಕೆಟ್ಟ ಸ್ಥಿತಿಯಲ್ಲಿರುವರು. ಅವರು ತಮ್ಮನ್ನು ಉನ್ನತ ಸ್ಥಾನಕ್ಕೇರಿಸಿಕೊಳ್ಳುತ್ತಾರೋ ಹೊರತು ದೇವರನ್ನಲ್ಲ. ಪ್ರತಿಯೊಬ್ಬರೂ ಕೊಡಲ್ಪಟ್ಟ ಶಿಕ್ಷೆಯು ಅವರು ದೇವರಿಗೆ ಅಗೌರವ ತಂದ ಅನುಪಾತಕ್ಕೆ ಅನುಗುಣವಾಗಿರುವುದು. ಪ್ರತಿಯೊಬ್ಬರೂ ಸಹ ತಮ್ಮ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ಮಾಡಲು ಸಾಕಷ್ಟು ಬೆಳಕು ಹೊಂದಿರಬೇಕು. ಅನೇಕರಿಗೆ ಕೊನೆಯ ಕಾಲದಲ್ಲಿ ಈ ಬೆಳಕನ್ನು ದೇವರು ಕೊಡುವಂತವನಾಗಿದ್ದಾನೆ. ಮೃಗದ ಮುದ್ರೆ ಎಂದರೆ ಏನು, ದೇವರ ಮುದ್ರೆ ಎಂದರೆ ಏನು ಅನ್ನುವಂಥ ಸತ್ಯವನ್ನು ಕೊಡುವಂತವನಾಗಿದ್ದಾನೆ. ಆದರೆ ಅನೇಕರು ಇದನ್ನು ಕೆಲವೊಂದು ಸಾರಿ ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಅನೇಕ ದಂಡನೆಗಳು, ಈ ಏಳು ಉಪದ್ರವಗಳು ಕೊನೆಯ ಕಾಲದಲ್ಲಿ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಆದರೆ ಕೆಲವರು ಈ ಸತ್ಯವನ್ನು ಅರಿತುಕೊಂಡು ದೇವರಿಗಿಂತ ತಮ್ಮನ್ನು ಹೆಚ್ಚಿಸಿಕೊಳ್ಳುವಂಥವರಾಗಿದ್ದಾರೆ. ಅಂಥವರಿಗೂ ಸಹ ದೇವರು ಕೊನೆಯ ಉಪದ್ರವವನ್ನು ತರುವಂಥವನಾಗಿದ್ದಾನೆ. ಯಾಕೆಂದರೆ ಯಾರೆಲ್ಲ ಈ ಮೃಗದ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೋ ಅವರಿಗೆ ಕೊನೆಯ ಕಾಲದಲ್ಲಿ ಈ ಒಂದು 7 ಉಪದ್ರವಗಳು ಅವರ ಮೇಲೆ ಬರುವಂಥದ್ದಾಗಿದೆ. ಉದ್ದೇಶಪೂರ್ವಕವಾಗಿ ಅನೇಕರು ಸತ್ಯವನ್ನು ನಿರ್ಲಕ್ಷಿಸತಕ್ಕಂಥವರಾಗಿದ್ದಾರೆ. ಆ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ದೇವರ ಸತ್ಯವನ್ನು ಯಾರೆಲ್ಲ ನಿರ್ಲಕ್ಷಿಸತಕ್ಕಂಥವರಾಗಿದ್ದಾರೋ ಅವರಿಗೆ ಸಮಯ ಇರುವುದಿಲ್ಲ. ದೇವರು ಅವರನ್ನು ಎಂದಿಗೂ ಸಹ ಶಮಿಸುವುದಿಲ್ಲ. ಯಾಕೆಂದರೆ ನಮಗೆ ಒಂದು ಬೆಳಕು ಬಂದಿದೆ ಅಂದರೆ ಆ ಬೆಳಕನ್ನು ನಾವು ಜ್ಞಾನದಿಂದ ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆದುಕೊಳ್ಳಲು ಉಪಯೋಗಿಸಬೇಕು. ಆ ಒಂದು ಸತ್ಯವನ್ನು, ಆ ಒಂದು ಬೆಳಕನ್ನು ಮತ್ತೊಬ್ಬರಿಗೆ ನಾವು ತಿಳಿಸುವಂತೇವರಾಗಬೇಕು. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ತಿಳಿಸಿದ್ದಾನೆ. ಹಾಗಾಗಿ ನಾವು ನಮ್ಮ ಗುಣ ನಡತೆಗಳ ಮುಖಾಂತರವಾಗಿ ನಮಗೆ ಬಂದಿರತಕ್ಕಂಥ ಬೆಳಕನ್ನು ಮತ್ತೊಬ್ಬರಿಗೆ ನಮ್ಮ ದಿನನಿತ್ಯದ ಜೀವನ ಶೈಲಿಯ ಮುಖಾಂತರವಾಗಿ ನಾವು ವ್ಯಕ್ತಪಡಿಸುವುದರ ಮೂಲಕವಾಗಿ ನಾವು ಈ ಲೋಕಕ್ಕೆ ಬೆಳಕಾಗಿರಬೇಕು. ಯಾರಿಗೆ ದೇವರ ಜ್ಞಾನ ಹಾಗೂ ಬೆಳಕು ದೊರೆಯಲಿಲ್ಲವೋ ಅದರ ವಿಷಯದಲ್ಲಿ ದೇವರು ಅದನ್ನು ಅಪರಾಧಿಗಳೆಂದು ಎಣಿಸುವುದಿಲ್ಲ. ಅನೇಕರಿಗೆ ಇವತ್ತು ಈ ಒಂದು ಸತ್ಯ, ದೇವರ ಮುದ್ರೆ ಅಂದರೇನು, ಮೃಗದ ಗುರುತು ಎಂದರೇನು, ಈ ಸತ್ಯ ಅನೇಕರಿಗೆ ತಲುಪಿಲ್ಲ. ಅನೇಕರು ಇನ್ನೂ ಸಹ ತಾವು ತಿಳಿದಿರತಕ್ಕಂಥ ಸತ್ಯದಲ್ಲಿ ಪ್ರಾಮಾಣಿಕವಾಗಿದ್ದಾರೆ, ಆದರೆ ಈ ಒಂದು ಸತ್ಯ ಹೋಗದ ಕಾರಣದಿಂದ ಅವರಿಗೆ ಇದರ ಬಗ್ಗೆ ಅರಿವಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ದೇವರು ಅವರನ್ನು ಎಂದಿಗೂ ಸಹ ಅಪರಾಧಿಗಳೆಂಬುದಾಗಿ ಎನಿಸುವುದಿಲ್ಲ. ಆದರೆ ನಾವು ದೇವರ ವಾಕ್ಯದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದ ಸುವಾರ್ತೆ ಸಕಲ ಜನರಿಗೂ ತಲುಪ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಪ್ರಕಟಣೆ ಪುಸ್ತಕ 18 ಅಧ್ಯಾಯದಲ್ಲಿ ಆ ಒಂದು ಮಹಾಶಬ್ದದ ಸಂದೇಶ ಎಲ್ಲರಿಗೂ ಸಹ ತಲುಪ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಯಾರು ಸಹ ಈ ಒಂದು ಸತ್ಯ ನನಗೆ ತಲುಪಿಲ್ಲ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಉದ್ದೇಶಪೂರ್ವಕವಾಗಿ ಅನೇಕರು ಕೊನೆಯ ಕಾಲದಲ್ಲಿ ಈ ಸತ್ಯವನ್ನು ತಿರಸ್ಕರಿಸುವಂಥವರಾಗಿದ್ದಾರೆ, ಅನೇಕರು ನಿರ್ಲಕ್ಷ್ಯ ಮಾಡತಕ್ಕಂಥವರಾಗಿದ್ದಾರೆ. ಅಂಥವರಿಗೆ ಕೊನೆಯ ಕಾಲದಲ್ಲಿ ದೇವರ ಉಪದ್ರವ ಬರತಕ್ಕಂಥದ್ದಾಗಿದೆ. ಆದರೆ ಅನೇಕರು ಲೋಕದ ಆಸೆ ಪಾಸಕ್ಕೆ ಸಿಲುಕಿ ಕ್ರಿಸ್ತನ ರಾಯಭಾರಿಗಳು ಸಾರುವ ಸತ್ಯಕ್ಕೆ ವಿಧೇಯತೆ ತೋರಲು ನಿರಾಕರಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಅನೇಕರು ಈ ಲೋಕದ ಆಸೆ ಪಾಸಕ್ಕೆ ಸಿಲುಕಿ ಹೋಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಸಬ್ಬತ್ ದಿನದ ವಿಚಾರವಾಗಿ ನಾವು ನೋಡುವುದಾದರೆ ಈ ಒಂದು ಆಜ್ಞೆ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ಆದರೆ ಅನೇಕರು ಇವತ್ತು ಈ ಒಂದು ಸಬ್ಬತ್ತಿನವನ್ನು ಕೈಗೊಳ್ಳಲು ಸಾಧ್ಯವಾಗದ ಕಾರಣದಿಂದ ಹೇಳುವಂಥವರಾಗಿದ್ದಾರೆ. ಎಲ್ಲ ದಿನವೂ ಸಹ ನಾವು ಆರಾಧಿಸಬಹುದು, ಒಂದು ದಿನ ಮಾತ್ರ ಅಲ್ಲ, ಎಲ್ಲ ದಿನವೂ ಸಹ ಆರಾಧಿಸಬಹುದು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಅನೇಕರು ಹೇಳುವಂಥವರಾಗಿದ್ದಾರೆ, ನನ್ನ ಮನೆಯ ಪರಿಸ್ಥಿತಿ ಸರಿಯಿಲ್ಲ, ದೇವರು ಎಲ್ಲವನ್ನ ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ, ಹಾಗಾಗಿ ನಾನು ಶನಿವಾರಕ್ಕೆ ಬದಲಾಗಿ ಭಾನುವಾರ ಆರಾಧಿಸ್ತಕ್ಕಂಥವನಾಗಿದ್ದಾನೆ, ಅಥವಾ ಬುಧವಾರ ಆರಾಧಿಸ್ತಕ್ಕಂಥವನಾಗಿದ್ದೇನೆ, ಅಥವಾ ಶುಕ್ರವಾರ ಆರಾಧಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅನೇಕರು ನೆವವನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಅವರು ಈ ಲೋಕದ ಆಸೆ ಪಾಸಿಗೆ ಸಿಲುಕಿ ಹೋಗಿರ್ತಕ್ಕಂಥವರಾಗಿದ್ದಾರೆ. ನನಗೆ 1 ಲಕ್ಷ ಸಂಬಳ ಬರ್ತಕ್ಕಂಥದ್ದಾಗಿದೆ, ಈ ಒಂದು ದಿನ ರಜೆಯನ್ನು ತೆಗೆದುಕೊಂಡರೆ ನಾನು ಆ 1 ಲಕ್ಷದ ಕೆಲಸವನ್ನು ಕಳೆದುಕೊಳ್ತಕ್ಕಂಥವನಾಗಿದ್ದೇನೆ, ನನ್ನ ಮಗಳು ಇಂಜಿನಿಯರ್ ಅನ್ನು ಓದ್ತಕ್ಕಂಥವಳಾಗಿದ್ದಾಳೆ, ನನ್ನ ಮಗನು ಡಾಕ್ಟರ್ನ ಓದ್ತಕ್ಕಂಥವನಾಗಿದ್ದಾನೆ, ಈ ಒಂದು ಸಬ್ಬತ್ತಿನ ವಿಚಾರವಾಗಿ ಅವನು ರಜೆಯನ್ನು ತೆಗೆದುಕೊಂಡರೆ ಅವನು ಈ ಒಂದು ಡಾಕ್ಟರ್ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಈ ಒಂದು ಇಂಜಿನಿಯರ್ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಅನೇಕರು ಈ ಲೋಕದ ಆಸೆ ಪಾಸಿಗೆ ಸಿಲುಕಿ ಈ ಸಬ್ಬತ್ತಿನ ಸತ್ಯ ಬಂದಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ತಿರಸ್ಕರಿಸಿ ಇವತ್ತು ನಿರ್ಲಕ್ಷ್ಯ ಮಾಡಿ ನಡೆಯತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಒಬ್ಬನು ಸಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸಲಿಲ್ಲ ಅಂದರೆ ಅವನು ಪರಲೋಕ ರಾಜ್ಯಕ್ಕೆ ಯೋಗ್ಯನಿಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅನೇಕರು ಇವತ್ತು ಸಬ್ಬತ್ತಿನ ಸತ್ಯವನ್ನು ಅರ್ತುಕೊಂಡು ಅನೇಕರು ಈ ಒಂದು ಲೋಕದ ಆಸೆ ಪಾಸೆಯನ್ನು ಬಿಟ್ಟು ಆ ಸಿಲುಬೆಯ ಪಾಡುಗಳನ್ನು, ಆ ಸಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಅವರಿಗೆ ಪರಲೋಕ ರಾಜ್ಯದಲ್ಲಿ ಒಂದು ಬಹುಮಾನವಿದೆ ಪ್ರಿಯ ಕೇಳುಗರೆ, ಆ ಬಾಡದ ಜಯಮಾಲೆ ಇದೆ. ಆದರೆ ಯಾರೆಲ್ಲ ಇವತ್ತಿನ ದಿನದಲ್ಲಿ ದೇವರ ಆಜ್ಞೆಗಳನ್ನು ಉದ್ದೇಶಪೂರ್ವಕವಾಗಿ ಈ ಲೋಕದ ಆಸೆ ಪಾಸೆಗಳಿಗೋಸ್ಕರ ನಿರ್ಲಕ್ಷಿಸುವಂಥವರಾಗಿದ್ದಾರೋ ಅವರಿಗೆ ಕೊನೆಯಲ್ಲಿ ದೇವರು ಆ ಅಗ್ನಿ ಗಂಧಕದ ಒಂದು ಶಿಕ್ಷೆಯನ್ನ ನೀಡುವಂತವನಾಗಿದ್ದಾನೆ. ಯಾಕೆಂದರೆ ಅವರೆಲ್ಲರೂ ಸಹ ಒಂದು ಕಾಲಘಟ್ಟ ಬರುವಾಗ ಈ ಒಂದು ಮೃಗದ ಗುರುತನ್ನ ಹೊಂದಿಕೊಳ್ಳುವಂತವರಾಗಿದ್ದಾರೆ. ನಾವು ಈ ಲೋಕದಲ್ಲಿ ನೋವಿನ ರೀತಿಯಲ್ಲಿ ಜೀವಿಸಬೇಕು ಪ್ರಿಯ ಕೇಳುಗರೆ. ಯಾಕೆಂದರೆ ಸತ್ಯದಲ್ಲಿ ನಡೆಯುವಾಗ ಅನೇಕ ಉಪದ್ರವಗಳು ಬರತಕ್ಕಂಥದ್ದಾಗಿದೆ. ಅನೇಕರು ನಮ್ಮನ್ನು ಹೀಯಾಳಿಸ್ತಕ್ಕಂಥವರಾಗಿದ್ದಾರೆ. ಅನೇಕರು ಅಪಮಾನ ನಿಂದೆಗೆ ನಮ್ಮನ್ನು ಗುರಿಪಡಿಸ್ತಕ್ಕಂಥವರಾಗಿದ್ದಾರೆ. ನೋವನ್ನು ಸಹ 120 ವರ್ಷಗಳ ಕಾಲ ಆ ಮಳೆ ಬರುವಂತಹ ಸತ್ಯದ ಬಗ್ಗೆ ಎಲ್ಲರಿಗೂ ಎಚ್ಚರಿಸಿದನು. ಆದರೆ ಅವನನ್ನು ನೋಡಿ ಅನೇಕರು ನಕ್ಕರು, ಅನೇಕರು ಹೀಯಾಳಿಸಿದರು. ಆದರೆ ನೋವ ತನ್ನ ಮನಸ್ಸಿನಲ್ಲಿ, ಈ ಲೋಕದ ಜನಗಳು ನನ್ನ ಬಗ್ಗೆ ಏನು ಹೇಳ್ತಕ್ಕಂಥವರಾಗಿದ್ದಾರೆ ಅದು ಮುಖ್ಯ ಅಲ್ಲ, ಆದರೆ ಪರಲೋಕ ನನ್ನನ್ನು ನೋಡಿ ಏನು ಹೇಳ್ತಕ್ಕಂಥದ್ದಾಗಿದೆ ಅದು ಮುಖ್ಯ. ನಾನು ಈ ಲೋಕಕ್ಕಲ್ಲ, ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ 120 ವರ್ಷಗಳ ಕಾಲ ನಾವೇನ ಕಟ್ಟುವುದರ ಮೂಲಕವಾಗಿ ನೀತಿಯ ಬಗ್ಗೆ ಅವನು ಸುವಾರ್ತೆಯನ್ನು ಎಲ್ಲರಿಗೂ ಸಾರಿ ಎಚ್ಚರಿಕೆಯನ್ನು ಕೊಟ್ಟನು. ನಾವು ಸಹ ಈ ಕೊನೆಯ ಕಾಲದಲ್ಲಿ ದೇವರು ನಮಗೆ ಈ 3 ದೂತರ ಸಂದೇಶದ ವಿಚಾರವಾಗಿ, ಅದರಲ್ಲೂ ಸಹ 3ನೇ ದೂತನ ವಿಚಾರ, ಮೃಗದ ಗುರುತನ್ನು ಹಾಕಿಸಿಕೊಳ್ಳಬೇಡಿರಿ, ಬ್ಯಾಬಿಲೋನನ್ನು ಬಿಟ್ಟು ಬನ್ನಿರಿ, ದೇವರ ಮುದ್ರೆ ಆದಂಥ ಸಬ್ಬತ್ತಿನವನ್ನು ಕೈಗೊಂಡು ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ಜೀವಿಸಿರಿ ಎನ್ನುವಂತಹ ಆ ಸತ್ಯವನ್ನು ನಾವು ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಕೊಡಬೇಕಾಗಿದೆ. ಅನೇಕರು ಈ ಸತ್ಯದ ವಿಚಾರವಾಗಿ ತಿಳಿಸುವಾಗ ನಗ್ತಕ್ಕಂಥವರಾಗಿದ್ದಾರೆ, ಅನೇಕರು ನಮ್ಮನ್ನು ಹೀಯಾಳಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಲೋಕದ ಜನಗಳು ಏನು ಹೇಳ್ತಕ್ಕಂಥವರಾಗಿದ್ದಾರೆ ಮುಕ್ಕಲ್ಲ, ಆದರೆ ಪರಲೋಕದ ದೇವರು ನಮ್ಮ ಬಗ್ಗೆ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅದು ಮುಖ್ಯವಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ನೀವು ಈ ಸಬ್ಬತ್ತಿನದ ಸತ್ಯವನ್ನು ಕೈಗೊಂಡು ನಡೆಯುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥವರು, ನಿಮ್ಮ ಸಂಬಂಧಿಕರು, ನಿಮ್ಮ ಶಾಲೆಯಲ್ಲಿ ಓದುವಂತಹ ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡಿ ಹೀಯಾಳಿಸಬಹುದು, ನಿಮ್ಮನ್ನು ನೋಡಿ ಅನೇಕ ರೀತಿಯಲ್ಲಿ ಚುಚ್ಚು ಮಾತುಗಳನ್ನು ಆಡಬಹುದು. ಆದರೆ ಪರಲೋಕದಲ್ಲಿ ನಿಮಗೆ ಬಹುಮಾನ ಇದೆ, ಪರಲೋಕದಲ್ಲಿ ನಿಮಗೆ ಬಾಡದ ಜಯಮಾಲ ಇದೆ. ಅದನ್ನು ಮರೆಯದೆ ಪ್ರಿಯರೇ, ದುಡಿಯಿರಿ, ಈ ಕೆಟ್ಟು ಹೋಗುವಂತಹ ಆಹಾರಕ್ಕಲ್ಲ, ಪರಲೋಕ ರಾಜ್ಯಕ್ಕೋಸ್ಕರ ದುಡಿಯಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಿಮಗೆ ಇವತ್ತು ಈ ಮೃಗದ ಗುರುತು, ದೇವರ ಮುದ್ರೆಯ ಬಗ್ಗೆ ನಿಮಗೆ ಸತ್ಯ ತಿಳಿದುಕೊಂಡಿದ್ದೀರಾ ಅಂದರೆ, ನಿಮ್ಮನ್ನ ಎಚ್ಚರಿಸ್ತಕ್ಕಂಥದ್ದಾಗಿದೆ ಸತ್ಯವಿದೆ ಅಂದರೆ, ಆ ಶಬ್ದಕ್ಕೆ ನೀವು ಕಿವಿಗೊಡಿರಿ ಪ್ರಿಯ ಕೇಳುಗರೆ. ನಿಮ್ಮನ್ನು ನೀವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಲೋಕದ ಆಸೆ ಪಾಸೆಗಳನ್ನು ಬಿಟ್ಟು ಕ್ರಿಸ್ತನಿಗೋಸ್ಕರ ಜೀವಿಸಬೇಕಾಗಿದೆ. ಉದ್ದೇಶಪೂರ್ವಕವಾಗಿ ನಾವು ನಿರ್ಲಕ್ಷಿಸಿದರೆ ದೇವರು ಎಂದಿಗೂ ಸಹ ಶ್ರಮಿಸುವುದಿಲ್ಲ ಎಂಬುದನ್ನು ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಅನೇಕರು ಸತ್ಯಕ್ಕೆ ವಿಧೇಯತೆ ತೋರಲು ನಿರಾಕರಿಸುವಂತವರಾಗಿದ್ದಾರೆ. ಅಂಥವರು ಗ್ರಹಿಸಿಕೊಂಡ ಸತ್ಯ ಹಾಗೂ ಅವರ ಹೃದಯದಲ್ಲಿ ತೋರಿ ಬಂದ ವಾಕ್ಯದ ಬೆಳಕು ನ್ಯಾಯ ವಿಚಾರಣೆಯ ಸಮಯದಲ್ಲಿ ಅವರನ್ನು ಅಪರಾಧಿಗಳೆಂದು ನಿರ್ಣಯಿಸುವಂತದಾಗಿದೆ. ದೇವರು ನ್ಯಾಯ ವಿಚಾರಣೆಯಲ್ಲಿ ಕುಳಿತಿದ್ದಾನೆ ಪ್ರಿಯ ಕೇಳುಗರೆ. ಆತನು ನಮ್ಮ ಒಂದು ಜೀವನ ಚರಿತ್ರೆಯ ಪುಸ್ತಕವನ್ನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಅದು ಯಾವ ಸಮಯದಲ್ಲಿ ಎಂಬುದಾಗಿ ನಾವು ಹೇಳಲು ಸಾಧ್ಯವಿಲ್ಲ. ಅವನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ದೇವರ ಆಜ್ಞೆಗಳನ್ನು ನಾವು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿ ನಡೆದಿದ್ದೇ ಆದರೆ ದೇವರು ನಮ್ಮನ್ನು ಆ ಒಂದು ಅಪರಾಧಿಗಳೆಂಬುದಾಗಿ ನಿರ್ಣಯಿಸಿ ಆ ದಂಡನೆಗೆ ಗುರಿಪಡಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಯಾರೆಲ್ಲರೂ ಹೌದು ಸ್ವಾಮಿ, ನನಗೆ ಈ ಸತ್ಯ ಬಂದಿದೆ, ನಾನು ಈ ಸತ್ಯವನ್ನು ಕೈಗೊಂಡು ನಡೆದಿಲ್ಲ, ಇನ್ನು ಮುಂದೆ ನಡೆಯಲು ನನಗೆ ಸಹಾಯ ಮಾಡು ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಲೋಕದ ಆಸೆ ಪಾಸೆಗಳನ್ನು ಬಿಟ್ಟು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳುವಂಥವರಾಗಿದ್ದಾರೋ ದೇವರು ಅವರ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಅವರನ್ನು ದೇವರು ತನ್ನ ಮಕ್ಕಳು ಎಂಬುದಾಗಿ ಅಂಗೀಕರಿಸುವಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ ಕೇಳುಗರೆ. ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಲೋಕದ ಆಸೆ ಪಾಸೆಗಳಿಂದ ಸತ್ಯವನ್ನು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸಿ ಜೀವಿಸುವಂಥವರಾಗಿದ್ದೇವ, ಅಥವಾ ಮನ ತಿರುಗಿ ಕ್ರಿಸ್ತನು ನನ್ನನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ, ಈ ಪಾಪವನ್ನು ಇನ್ನು ಮುಂದೆ ನಾನು ಮಾಡಬಾರದು ಎಂಬುದಾಗಿ ನಾವು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಸತ್ಯದಲ್ಲಿ ಜೀವಿಸುವಂಥವರಾಗಿದ್ದೇವ? ಕೆಲವರಿಗೆ ಸತ್ಯವನ್ನು ಕೇಳುವ ಅವಕಾಶ ದೊರೆಯುತ್ತದೆ, ಆದರೆ ಅವರು ಅದನ್ನು ಕೇಳದಿದ್ದಲ್ಲಿ ತಾವು ಅದಕ್ಕೆ ಲೆಕ್ಕ ಕೊಡುವ ಅಗತ್ಯವಿಲ್ಲವೆಂದು ತಿಳಿದುಕೊಂಡು ಅದನ್ನು ಮನವರಿಕೆ ಮಾಡಿಕೊಳ್ಳಲು ನಿರ್ಲಕ್ಷ್ಯ ತೋರಿಸುವಂತವರಾಗಿದ್ದಾರೆ. ಅನೇಕರು ಪ್ರಿಯ ಕೇಳುಗರೆ ಇವತ್ತಿನ ದಿನದಲ್ಲಿ ಸತ್ಯ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದಾಗಿದೆ. ಆದರೆ ಈ ಸತ್ಯವನ್ನು ತಿಳಿದುಕೊಂಡು ನಾನು ಯಾಕೆ ಈ ಸತ್ಯವನ್ನು ಪಾಲಿಸಬೇಕು, ನಾನು ಯಾರಿಗೂ ಲೆಕ್ಕ ಕೊಡುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ತಾವು ಹೇಗೆ ಬೇಕು ಹಾಗೆ ಜೀವಿಸುವಂಥವರಾಗಿದ್ದಾರೆ. ಆದರೆ ನಾವು ಪ್ರಸಂಗಿ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಸಲಮೋನನು ಜ್ಞಾನಿಯಾಗಿದ್ದು ಅವನು ಒಂದು ಎಚ್ಚರಿಕೆ ಮಾತನ್ನು ಕೊಡತಕ್ಕಂಥವನಾಗಿದ್ದಾನೆ. ಈ ಒಂದು
ಪ್ರಸಂಗಿ ಪುಸ್ತಕವನ್ನು ಆರಂಭಿಸಬೇಕಾದರೆ ವ್ಯರ್ಥವು ವ್ಯರ್ಥ ಸಕಲವು ವ್ಯರ್ಥ ಎಂಬುದಾಗಿ ಹೇಳಿದನು. ಆದರೆ ಅದೇ ಪುಸ್ತಕವನ್ನು ಮುಗಿಸಬೇಕಾದಂಥ ಸಂದರ್ಭದಲ್ಲಿ ಜ್ಞಾನಿಯಾದಂತಹ ಸಲಮೋನನು ಹೇಳುವಂತೆವನಾಗಿದ್ದಾನೆ, ಮನುಷ್ಯನಿಗೆ ಒಂದು ಕರ್ತವ್ಯವಿದೆ, ಆ ಕರ್ತವ್ಯವೇನೆಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ದೇವರು ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದಾನೆ, ದೇವರ ಆಜ್ಞೆಗಳ ಮೇಲೆ ದೇವರು ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದಾನೆ. ಆ ನ್ಯಾಯ ವಿಚಾರಣೆಯಲ್ಲಿ ಒಳ್ಳೆಯದು ಕೆಟ್ಟದು ರಹಸ್ಯವಾದದ್ದು ಎಲ್ಲವನ್ನ ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮಗೆ ಇವತ್ತು ಸತ್ಯ ಬಂದಿದೆ, ನಮಗೆ ದೇವರು ಒಂದು ಬೆಳಕನ್ನು ಕೊಟ್ಟಿದ್ದಾನೆ ಎಂದರೆ ನಾವು ಉದ್ದೇಶಪೂರ್ವಕವಾಗಿ ಅದನ್ನು ನಿರ್ಲಕ್ಷ್ಯ ಮಾಡದೆ ನಾವು ಅದನ್ನು ಕೈಗೊಂಡು ನಡೆಯಲು ಪ್ರಯತ್ನಿಸಬೇಕು. ನಮ್ಮ ಸ್ವಂತ ಬಲ ಜ್ಞಾನದಿಂದ ಸಾಧ್ಯವಿಲ್ಲ, ಕ್ರಿಸ್ತನಲ್ಲಿ ಬಲವನ್ನು ನಾವು ಕೇಳಬೇಕು. ಸ್ವಾಮಿ ನಮಗೆ ಬಲವನ್ನು ಕೊಡು, ನಾನು ಈ ಒಂದು ಸತ್ಯದಲ್ಲಿ ನಡೆಯಲು ಎಂಬುದಾಗಿ. ಆಗ ದೇವರು ನಮಗೆ ಬಲವನ್ನು ಕೊಟ್ಟು ನಡೆಸುವಂತನಾಗಿದ್ದಾನೆ. ನಾವು ಎಂದಿಗೂ ಸಹ ನಿರ್ಲಕ್ಷ್ಯ ತೋರಬಾರದು ಪ್ರಿಯ ಕೇಳುಗರೆ. ಈ ರೀತಿಯಾಗಿ ನಿರ್ಲಕ್ಷ್ಯ ತೋರುವಂತಹವರು ಕ್ರಿಸ್ತನ ವಾಕ್ಯವನ್ನು ಕೇಳಿ ಅದನ್ನು ತಿರಸ್ಕರಿಸಿದವರೆಂದು ದೇವರು ನಿರ್ಣಯಿಸಿ ಅವರನ್ನು ಅಪರಾಧಿಗಳೆಂದು ನಿರ್ಧರಿಸುವವನಾಗಿದ್ದಾನೆ. ಸತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದಾದರೂ ಉದ್ದೇಶಪೂರ್ವಕವಾಗಿ ಅದನ್ನು ನಿರ್ಲಕ್ಷಿಸಿ ಆ ಸತ್ಯವನ್ನು ಆರಿಸಿಕೊಂಡವರಿಗೆ ಸಮಯ ಇಲ್ಲ. ಕ್ಷಮೆಯನ್ನು ದೇವರು ಎಂದಿಗೂ ಸಹ ನೀಡುವುದಿಲ್ಲ. ಯಾಕೆಂದರೆ ನಾವು ಉದ್ದೇಶಪೂರ್ವಕವಾಗಿ ಅನೇಕ ಕಾರ್ಯಗಳನ್ನು ಇವತ್ತಿನ ದಿನದಲ್ಲಿ ಮಾಡ್ತಕ್ಕಂಥವರಾಗಿದ್ದೇವೆ. ನಮಗೆ ಸತ್ಯ ಇದು, ನಾನು ಮಾಡ್ತಕ್ಕಂಥದ್ದು ತಪ್ಪು ಎಂಬುದಾಗಿ ನಾವು ಅರಿತುಕೊಂಡಿದ್ದಾಗಲೂ ಸಹ ಅದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಮನತಿರುಗಿ ಜೀವಿಸದೆ ಉದ್ದೇಶಪೂರ್ವಕವಾಗಿ ಮಾಡುವುದರಿಂದ ದೇವರು ನಮ್ಮನ್ನು ಶಮಿಸುವುದಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿದೆ, ಸಬ್ಬತ್ತಿನ ಆಜ್ಞೆ ವಿಚಾರವಾಗಿ ಗೊತ್ತಿದೆ, ದೇವರ ಆಜ್ಞೆಗಳನ್ನು ನಾವು ಮುರಿದು ಹಾಕಬಾರದು ಎಂಬುದರ ವಿಚಾರವಾಗಿ ಗೊತ್ತಿದೆ. ಆದರೂ ಸಹ ದೇವರು ಸತ್ಯವನ್ನು ಬಿಟ್ಟು ಅಸತ್ಯದ ಕಡೆಗೆ ಹೋಗುವಂಥ ಜನಗಳನ್ನು ಎಂದಿಗೂ ಸಹ ಶಮಿಸುವಾತನು ಅಲ್ಲ. ಯಾಕೆಂದರೆ ನಾವು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥವರಾಗಿದ್ದೇವೆ. ಗೊತ್ತಿಲ್ಲದೆ ಮಾಡಿದರೆ ದೇವರು ಅವರನ್ನು ಶಮಿಸುವಂತೆವನಾಗಿದ್ದಾನೆ. ಆದರೆ ನಾವು ತಿಳಿದುಕೊಂಡೇ ಮಾಡುವಾಗ ದೇವರು ನಮ್ಮ ಪಾಪಗಳನ್ನು ಎಂದಿಗೂ ಸಹ ಶಮಿಸುವುದಿಲ್ಲ. ಯೇಸು ಸ್ವಾಮಿಯು ತನ್ನ ಶ್ರಮೆ, ಸಂಕಟ ಹಾಗೂ ಮರಣದ ಮೂಲಕ ಅಜ್ಞಾನದಿಂದ ಮಾಡಿದ ಎಲ್ಲ ಪಾಪಗಳಿಗೆ ದೋಷ ಪರಿಹಾರ ಮಾಡಿದ್ದಾನೆ. ಆದರೆ ಬೇಕೆಂದೇ ತೋರಿಸಿದ ನಿರ್ಲಕ್ಷ್ಯಕ್ಕೆ ಯಾವುದೇ ಮನ್ನಣೆ ಸಮಾಪನೆ ಅವಕಾಶವಿಲ್ಲ ಪ್ರಿಯ ಕೇಳುಗರೆ. ಯಾಕೆಂದರೆ ದೇವರು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಬಲಿಯಾಗಿದ್ದಾನೆ. ಅದು ನಾವು ಅಜ್ಞಾನದಿಂದ ಸತ್ಯವನ್ನು ತಿಳಿದುಕೊಳ್ಳದೆ ಮಾಡಿದಂತಹ ಪಾಪಕ್ಕೋಸ್ಕರ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ತಿಳಿದುಕೊಂಡೇ ಮಾಡಿದರೆ ನಾವು ಪಾಪಕ್ಕೆ ಗುರಿಯಾಗ್ತಕ್ಕಂಥವರಾಗಿದ್ದೇವೆ, ನಿಂದನೆಗೆ ಗುರಿಯಾಗ್ತಕ್ಕಂಥವರಾಗಿದ್ದೇವೆ, ದಂಡನೆಗೆ ಗುರಿಯಾಗ್ತಕ್ಕಂಥವರಾಗಿದ್ದೇವೆ. ದೇವರು ನಮ್ಮನ್ನು ಎಂದಿಗೂ ಸಹ ಶ್ರಮಿಸುವುದಿಲ್ಲ. ನಮ್ಮ ಮನಸ್ಸಿನ ಗ್ರಹಿಕೆಗೆ ಬಾರದಂತಹ ಬೆಳಕಿಗೆ ನಾವು ಹೊಣೆಗಾರರೆಂದು ಎನಿಸಲ್ಪಡುವುದಿಲ್ಲ. ಆದರೆ ಯಾವ ಬೆಳಕನ್ನು ಬೇಡವೆಂದು ಎದುರಿಸಿ ತಿರಸ್ಕರಿಸುತ್ತಿದ್ದೇವೋ ಅದಕ್ಕೆ ನಾವು ಜವಾಬ್ದಾರರಾಗಬೇಕಾಗ್ತಕ್ಕಂಥದ್ದಾಗಿದೆ. ಸತ್ಯವನ್ನು ಎಂದು ಕೇಳದಿರುವವನು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅವನಿಗೆ ಕೊಡಲ್ಪಡದಿರದಂತಹ ಬೆಳಕಿಗೆ ಅವನನ್ನು ದೇವರು ಅಪರಾಧಿ ಎಂದು ನಿರ್ಣಯಿಸುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ಭಯಂಕರವಾದಂತಹ ಕಾಲಘಟ್ಟವಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂದರೆ, ನಮಗೆ ಸತ್ಯ ಬಂದಿದೆ ಎಂದರೆ ಆ ಸತ್ಯ ಸತ್ಯವೇದದಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ನಾವು ಪರೀಕ್ಷೆ ಮಾಡಿ ಜೀವಿಸಬೇಕಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ ಹೇಳುವಂತೆವನಾಗಿದ್ದಾನೆ, ಕೊನೆಯ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಬರ್ತಕ್ಕಂಥವರಾಗಿದ್ದಾರೆ. ಪೌಲನು ಹೇಳಿದಂತಹ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ಏನೆಂದರೆ ಆ ಎಪಿಎಸ್ಸಿ ಸಭೆದವರಿಗೆ 3.5 ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಬೋಧನೆಯನ್ನು ಮಾಡಿ ಅವನು ಹೇಳುವಂತೆವನಾಗಿದ್ದಾನೆ, ನಾನು ಹೋದ ನಂತರ ಕುರಿ ವೇಷದಲ್ಲಿ ತೋಳಗಳು ಬರ್ತಕ್ಕಂಥದ್ದಾಗಿದೆ, ನಿಮ್ಮಲ್ಲಿ ಅನೇಕರು ವಕ್ರವಾದಂಥ ಮಾತುಗಳನ್ನು ಹಾಡಿ ಸಭಿಕರನ್ನು ನಿಮ್ಮ ಕಡೆಗೆ ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ, ನೀವು ಎಚ್ಚರವಾಗಿರಿ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅದೇ ಎಚ್ಚರಿಕೆಯನ್ನು ದೇವರು ಇವತ್ತು ನಿಮಗೆ ನೀಡುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರ ಮುದ್ರೆಯ ಬಗ್ಗೆ, ಮೃಗದ ಗುರುತಿನ ಬಗ್ಗೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಅನೇಕ ಸತ್ಯ, ಕೊನೆಯ ಕಾಲದಲ್ಲಿ ನಡೆಯತಕ್ಕಂತಹ ಘಟನೆಗಳ ವಿಚಾರವಾಗಿ ನೀವು ಕೇಳಿಕೊಂಡಿದ್ದೀರಾ. ಈ ಒಂದು ಸತ್ಯ ಸತ್ಯವೇದದಲ್ಲಿ ಇರುವುದೇ. ಆದರೆ ದೇವರು ಹೌದು ನನಗೆ ಈ ಬೆಳಕನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೀವು ನೆನೆಸುವುದಾದರೆ, ಪ್ರಿಯ ಕೇಳುಗರೆ, ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ಉದ್ದೇಶಪೂರ್ವಕವಾಗಿ ಇದು ಯಾವುದೋ ಒಂದು ತಪ್ಪಾದಂಥ ಬೋಧನೆ ಎಂಬುದಾಗಿ, ಅಥವಾ ಇದು ಯಾವುದೋ ಒಂದು ವಿಚಾರ ಇದು ಸತ್ಯವೇದದಲ್ಲಿ ಇಲ್ಲ ಎಂಬುದಾಗಿ ನೀವು ನಿರ್ಲಕ್ಷ್ಯ ಮಾಡಿ ಇದನ್ನು ಯಾಕೆ ನಾನು ಕೈಗೊಂಡು ನಡೆಯಬೇಕು ಎಂಬುದಾಗಿ ನಿರ್ಲಕ್ಷ್ಯ ಮಾಡುವುದಾದರೆ ಇವತ್ತು ದೇವರು ನಿಮ್ಮನ್ನು ಶಮಿಸುವುದಿಲ್ಲ. ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳಬಾರದು. ಪ್ರಿಯ ಕೇಳುಗರೆ, ಇವತ್ತು ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳುವುದಾದ್ರೆ ಅಂದು ಪರೋಹ ಅವನಿಗೆ ಅನೇಕ ಸತ್ಯದ ಬೆಳಕನ್ನ ಮೋಸೆ ಮುಖಾಂತರವಾಗಿ ಹಾರೋನನ ಮುಖಾಂತರವಾಗಿ ದೇವರು ಕಳಿಸಿದರು. ಆದರೆ ಅವನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡ ನಿಮಿತ್ತವಾಗಿ ಆ ಕೆಂಪು ಸಮುದ್ರದಲ್ಲಿ ಅವನ ಸೈನ್ಯದೊಂದಿಗೆ ಅವನು ಮರಣ ಹೊಂದಿದನು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ದೇವರು ಕೃಪೆಯಾಗಿ ನಮಗೆ ಪ್ರತಿಯೊಂದು ಸಮಯದಲ್ಲೂ ಸತ್ಯವನ್ನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಉದ್ದೇಶ ನಾವೆಲ್ಲರೂ ಸಹ ಮನ ತಿರುಗಬೇಕೆಂಬುದಕ್ಕೋಸ್ಕರ ಬರ್ತಕ್ಕಂತಹ ಆ ಮೃಗದ ಗುರುತು ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ದೇವರ ಮುದ್ರೆ ಅಂತಕ್ಕಂತಹ ಆ ಒಂದು ಆರಾಧನೆಯ ವಿಚಾರದಲ್ಲಿ ಸೈತಾನ ನಮ್ಮನ್ನು ಮೋಸಗೊಳಿಸಿದಾಗೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳಲು ದೇವರು ನಮ್ಮನ್ನು ಇವತ್ತಿನ ದಿನದಲ್ಲಿ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ಉದ್ದೇಶಪೂರ್ವಕವಾಗಿ ದೇವರು ನಿಮಗೆ ಕೊಟ್ಟಿರತಕ್ಕಂಥ ಈ ಸತ್ಯವನ್ನು ನೀವು ನಿರ್ಲಕ್ಷ್ಯ ಮಾಡದೆ ನಿಮ್ಮ ಸತ್ಯವೇದವನ್ನು ತೆಗೆದು ದೇವರ ಮುದ್ರೆ ಎಂದರೇನು, ಮೃಗದ ಗುರುತು ಎಂದರೇನು, ಇವರು ಹೇಳ್ತಕ್ಕಂಥದ್ದು ಸತ್ಯ ಎಂಬುದಾಗಿ ನೀವು ಪರೀಕ್ಷೆ ಮಾಡುವುದಾದರೆ ಪರಿಶುದ್ಧಾತ್ಮನು ನಿಮ್ಮ ಸಂಗಡ ಮಾತನಾಡುವಂತೆವನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ವಿಚಾರದ ಬಗ್ಗೆ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಅನೇಕರು ಈ ದಿನದಲ್ಲಿ ಈ ಸತ್ಯ ಮೃಗದ ಗುರುತು ಮತ್ತು ದೇವರ ಮುದ್ರೆಯ ವಿಚಾರವಾಗಿ ಅರಿತುಕೊಂಡಿದ್ದಾರೆ. ಆದರೆ ಇದು ನಿಜವೋ ಎನ್ನುವ ರೀತಿಯಲ್ಲಿ ಅವರು ಜೀವಿಸ್ತಕ್ಕಂಥವರಾಗಿದ್ದಾರೆ. ಆದರೆ ನಿನ್ನ ವಾಕ್ಯದ ಮುಖಾಂತರವಾಗಿ ಹೌದು ಇವರು ಹೇಳ್ತಕ್ಕಂತಹ ಈ ಒಂದು ವಿಚಾರ ನಿಜವಾಗಲೂ ಸಹ ಸತ್ಯವೇದದಲ್ಲಿ ಇದೆ, ಅದು ದೇವರ ಮುದ್ರೆ ಸಬ್ಬತ್ತಿನ ಅದು ನಾಲ್ಕನೇ ಆಜ್ಞೆ ಲೋಕ ಮರೆತಿದೆ ಎಂಬುದನ್ನು ಅವರು ಅರಿತುಕೊಳ್ಳುವಾಗೆ ಸಹಾಯ ಮಾಡು ಸ್ವಾಮಿ. ಮೃಗದ ಗುರುತು ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ, ಅದರಿಂದ ತಪ್ಪಿಸಿಕೊಳ್ಳಲು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳಬೇಕು ಅನ್ನುವಂತಹ ಆ ಒಂದು ಮನಸ್ಥಿತಿಯನ್ನು ಕೇಳುಗರ ಹೃದಯದಲ್ಲಿ ನೀನು ಉಂಟು ಮಾಡು ಸ್ವಾಮಿ. ವಿಶೇಷವಾಗಿ ಅವರು ಉದ್ದೇಶಪೂರ್ವಕವಾಗಿ ನಿನ್ನ ಆಜ್ಞೆಗಳನ್ನು ಇದುವರೆಗೆ ನಿರ್ಲಕ್ಷಿಸುತ್ತಿದ್ದಂಥ ಪಕ್ಷದಲ್ಲಿ ಅವರನ್ನು ಸಮಿಸು ರಾಜ. ಇವತ್ತಿನಿಂದ ಸ್ವಾಮಿ ಅವರು ನಿನ್ನ ವಾಕ್ಯಗಳನ್ನು ನಿನ್ನ ಆಜ್ಞೆಗಳನ್ನು ನಿರ್ಲಕ್ಷಿಸದೆ ಕೈಗೊಂಡು ನಡೆಯುವಾಗೆ ನಿರ್ಧಾರ ಮಾಡುವಾಗೆ ನೀನು ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತನಾಡು. ಆ ನಿಟ್ಟಿನಲ್ಲಿ ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ನಿನ್ನ ಬರೋಣದಲ್ಲಿ ಅವರು ಆ ಬಾಡದ ಜಯಮಾಲೆಯನ್ನು ಹೊಂದಿಕೊಳ್ಳುವಾಗಿ ನೀನು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಬೆಳಕು ಕೈ ಹಿಡಿದು ನನ ನಡೆಸು ಜಗದ ಬೆಳಕು.